ಮಹಾಭಾರತ ಪ್ರವಚನ ಮಾಲಿಕೆಯನ್ನ ಮಂಗಳ ಕಾರ್ಯಕ್ರಮವನ್ನು ದೇವತಾ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ದೇವತಾ ಪ್ರಾರ್ಥನೆ ನಡೆಸಿಕೊಡುವವರು ನನ್ನ ಹಿಂದಿನ ನೆಚ್ಚಿನ ವಿದ್ಯಾರ್ಥಿನಿ ಶ್ರೀಮತಿ ವಿವಾ ಗುರು ಸಂಪತ್.
ಹರಿಯೇ ನೀ ಮಾಯೆಯೊಳಗೋ ಮಧುಮದೊಳು ಗಂಧವೋ ಗಂಧದೊಳು ಕುಸುಮವೋ ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ ಕುಸುಮ ಗಂಧ ಕಣೆರಡು ಘ್ರಾಣದೊಳಗೋ ಅಸಮಭಾವ ಕಾಗಿನೆಲೆಯಾದಿ ಕೇಶವರಾಯ ಆ
ಸೃಷ್ಟಿಯಾಗಿ ಹಾಡಿದ ಶ್ರೀಮತಿ ವಿಭಾ ಗುರುಪ್ರಸಾದ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ಕಾಲದಲ್ಲಿ ಎಂಇಎಸ್ ಮಹಾವಿದ್ಯಾಸಂಸ್ಥೆಯಲ್ಲಿ ವಿಭಾ ಕಿನ್ಹಾಲ್ ಅಂತ ಅವಾಗ ಹೆಸರಿಟ್ಕೊಂಡಿರತಕ್ಕಂಥ ವಿಭಾ ಕಿನ್ಹಾಲ್ ಎನ್ನುವ ವ್ಯಕ್ತಿ ಎಂಇಎಸ್ ಕಾಲೇಜಿನ ಕೋಗಿಲೆ ಅಂತಲೇ ಹೆಸರು ಮಾಡಿದರು. ಆ ಕಾಲದಲ್ಲಿ ಒಂದು ಮಾತು ಹೇಳೋದಾದರೆ ಆಗಿನ ಮಂತ್ರಿಗಳಾಗಿದ್ದ ಆರ್ ವಿ ದೇಶಪಾಂಡೆ ಅವರು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಕ್ಕೆ ಬಂದಿದ್ರು. ಉದ್ಘಾಟನೆ ಮಾಡಿ ಅವರಿಗೆ ಅವಸರವಾದ ಕೆಲಸದಿಂದ ಹೊರಡಕ್ಕೆ ತಯಾರಾಗಿದ್ರು. ಆ ಸಂದರ್ಭದಲ್ಲಿ ನಾನು ವಿಭಾಕನ ಅವರಿಗೆ ಒಂದು ದೇವರನಾಮನ ಹಾಡಬೇಕು ಅಂತ ಹೇಳಿದಾಗ ಒಂದು ಮಧ್ವರಾಯರ ಮೇಲೆ ಒಂದು ದೇವಸ್ಥಾನ ಶುರು ಮಾಡಿದ ತಕ್ಷಣ ಆ ಮಂತ್ರಿಗಳು ಈ ಒಂದು ದೇವರ ನಾಮನ್ನ ಕೇಳಿಕೊಂಡು ಹೋಗ್ತೀನಿ ಅಂತ ಹೇಳಿ ನಿಂತು ಕೇಳಿ ಹೋದ್ರು. ಆ ಮಟ್ಟದ ಸಂಗೀತವನ್ನ ನಡೆಸಿಕೊಂಡು ಬರ್ತಕ್ಕಂಥವರು ವಿಭಾ ಕಿನ್ಹಾಲ್, ಇವಾಗ ವಿಭಾ ಗುರು ಸಂಪತ್. ಅವರಿಗೆ ಅನಂತ ಧನ್ಯವಾದಗಳು. ಈ 11ನೇ ಮಹಾಭಾರತದ ಪ್ರವಚನ ಮಾಲಿಕೆಯ ಮಂಗಳ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಖಂಡಿತವಾಗ್ಲೂ ನಾನು ಒಂದು ನಿಮಿಷ ಜಾಸ್ತಿ ಸಮಯವನ್ನು ತಗೋಬಾರದು, ಕಾರಣ ನನಗೆ ಗೊತ್ತಿದೆ. ಆಚಾರ್ಯರು ಈ ಮಹಾಭಾರತ ತಾತ್ಪರ್ಯ ನಿರ್ಣಯದ ಕನ್ನಡ ಅದು ಅನುವಾದವನ್ನು 5 ಪುಸ್ತಕದ ರೂಪದಲ್ಲಿ ಹೊರತರಬೇಕು ಅಂತ ಹೇಳಿ ನನಗೆ ತಿಳಿದ ಮಟ್ಟಿಗೆ ಕೇವಲ 1.5-2 ಗಂಟೆಗಳ ಕಾಲ ಮಾತ್ರ ನಿದ್ದೆ ಮಾಡಿ ಮಿಕ್ಕಿದ 21-22 ಗಂಟೆಗಳ ಕಾಲ ಆ ಪುಸ್ತಕಕ್ಕೆ ತಮ್ಮ ಸಂಪೂರ್ಣ ಮನವನ್ನ ಕೊಟ್ಟು ಬರೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪ್ರವಚನಕ್ಕೆ ಬರಬೇಕು ಅಂತ ಕೇಳೋದೆ ನನಗೆ ತುಂಬಾ ಸಂಕೋಚವಾಗಿತ್ತು. ಆದರೂ ಆಚಾರ್ಯರು ಒಂದು ಸರ್ತಿ ಈ ಪ್ರವಚನ ಪೋಸ್ಟ್ಪೋನ್ ಆಗಿದೆ, ನಡೆಸ್ಕೊಡ್ತೀನಿ, ಆದರೆ ದಯಮಾಡಿ 1 ಗಂಟೆ ಮೇಲೆ ನಾನು ಪ್ರವಚನ ಮಾಡಕ್ಕೆ ಸಾಧ್ಯವಾಗಲೇ ಇರಬಹುದು ಅಂತ ಹೇಳಿದರು. ಅವರ ಪ್ರವಚನ 1 ಗಂಟೆ ಅಲ್ಲ, 5 ನಿಮಿಷ ಕೇಳಿದ್ರು ಸಾಕು. ನಾವು ಟಿವಿನಲ್ಲಿ ಪ್ರವಚನ ಕೇಳ್ತಾ ಇರ್ತೀವಿ. ನನ್ನಂತವ್ರು ಮಾತಾಡಿದ್ರೆ ಒಂದು ಗಂಟೆ ಮಾತಾಡಿದ್ರೆ ಅದರಲ್ಲಿ ಒಂದು ನಿಮಿಷದ ಸತ್ವ ಇರೋಲ್ಲ, ಆದರೆ ಆಚಾರ್ಯರು ಒಂದು ನಿಮಿಷ ಮಾತಾಡಿದ್ರೆ ಅದರಲ್ಲಿ ಒಂದು ಗಂಟೆ ಸತ್ವ ಇರುತ್ತೆ. ಇವತ್ತಿನ ದಿನ ನಮ್ಮೆಲ್ಲರ ಪುಣ್ಯ, ಇಷ್ಟು ಸಮಯ ಇಲ್ಲದೇ ಇದ್ದಾಗಲೂ ಕೂಡ ನಮಗೆ ಒಂದು ಗಂಟೆಗಳ ವಾರ ಪ್ರವಚನ ನಡೆಸಿಕೊಟ್ಟು ಈ ಒಂದು ವಾರವನ್ನ ಬಾಯಿ ಭಾಗಶಃ ಒಂದು ವರ್ಷವನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದಿನ ಪ್ರವಚನಕ್ಕೆ ನಾವು ಹಾಲಕ್ಕಿ ಕಾದಂಗೆ ಕಾದು ಕುಳಿತ ಸಂದರ್ಭವಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರಣಾಮಪೂರ್ವಕ ನಮಸ್ಕಾರವನ್ನ ಅರ್ಪಿಸ್ತಾ ಮಾನ್ಯ ಗೋಪಾಲಕೃಷ್ಣ ಅವರು ಆಚಾರ್ಯರಿಗೆ ಪುಷ್ಪ ಮಾಲೆಯನ್ನು ಅರ್ಪಿಸಿ ನಮ್ಮೆಲ್ಲರ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನೀವೆಲ್ಲ ಪ್ರವಚನಕ್ಕೆ ಕಾದಿದ್ದೀರಾ, ಕೇವಲ ಒಂದು ನಿಮಿಷ ಮಾತ್ರ ತಗೊಂಡು ಔಪಚಾರಿಕವಾಗಿ ಎರಡು ಮಾತನಾಡಬೇಕಾಗಿದೆ. ತಾವು ಶ್ರೋತೃಗಳು, ಈ ಸತಿ ಸುಮಾರು ಎರಡು ಮೂರು ದಿನ ಮಳೆ ಬಂತು. ಮಳೆ ಬಂದರೂ ಕೂಡ ನೀವು ಮಳೆ ಗಟ್ಟಿನೋ ನಾನ್ ಗಟ್ಟಿನೋ ಅಂತ ಹೇಳಿ ನಿಮ್ಮ ಒಂದು ಮನೋಧಾರುಢ್ಯವನ್ನು ತೋರಿಸಿ ಈ ಒಂದು ವಾರ ಪ್ರವಚನಕ್ಕೆ ಬಂದು ಸಹಕರಿಸಿದ್ದೀರಾ. ಮುಂದೆ ಕೂಡ ಇನ್ನು ಕೆಲವು ವರ್ಷಗಳು ನಡೆಯೋದಿದೆ ಪ್ರವಚನ, ದಯಮಾಡಿ ಇದೇ ರೀತಿ ಪ್ರವಚನಕ್ಕೆ ಬಂದು ನೀವು ಪುಣ್ಯಭಾಗಿಗಳಾಗಬೇಕು, ನಮಗೆ ಉತ್ತೇಜನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಈ ಪ್ರವಚನ ನಡೆಯಕ್ಕೆ ಕಾರಣಕರ್ತರು ಈ ವಿಜಯಭಾರತಿ ವಿದ್ಯಾಲಯ ಆಡಳಿತ ವರ್ಗ, ಅವರಿಗೂ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಪ್ರವಚನ ಹಾಲನ್ನು ನಮಗೆ ಶಾಶ್ವತವಾಗಿ ಕೊಡಬೇಕು ಅಂತ ಹೇಳಿ ಅವರನ್ನ ಆರ್ಕೆ ಮಾಡಿಕೊಳ್ತಾ ಇದ್ದೀನಿ. ಕೊನೆಯದಾಗಿ ಮಾನ್ಯ ಮಂಜುನಾಥರವರು ಪ್ರತಿ ತಿಂಗಳೂ ಆಚಾರ್ಯನ ತಮ್ಮ ವಾಹನದಲ್ಲಿ ಅತಿ ವಿನಮ್ರತೆಯಿಂದ ಕರ್ಕೊಂಡ್ಬರ್ತಿದ್ದಾರೆ. ಕರ್ಕೊಂಡ್ಬರೋದು ಒಂದು ಕಾರ್ಯ, ಒಂದು ಕೆಲಸ ಅಂತ ಹೇಳಿ ತಿಳ್ಕೊಂಡ್ಬರ್ತಿಲ್ಲ, ಅದು ಒಂದು ಪುಣ್ಯ ಸಾಧನೆ ಅಂತ ಹೇಳಿ ಕರ್ಕೊಂಡ್ಬರ್ತಾ ಇದ್ದಾರೆ. ಅವ್ರಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಪ್ರವಚನ ಆದ ಮೇಲೆ ಫಲಮಂತ್ರಾಕ್ಷತೆ ವಿತರಣೆ ಇದೆ. ದಯಮಾಡಿ ಮಹಿಳೆಯರು ಈ ಕಡೆಯಿಂದ ಬಂದು ಸಾಲಾಗಿ ಬಂದು ಫಲಮಂತ್ರಾಕ್ಷತೆ ಸ್ವೀಕರಿಸಬೇಕು, ಮಹಿಳೆಯರು ಈ ಕಡೆಯಿಂದ ಬಂದು ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥಿಸಿಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.
ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯೇತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಭವತಿ ಯದನುಭಾವಾದೇಡಮುಖೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ஹராய பஜகாரிஷ்ட ஹராய புறவைரிணே பவாய பவதே பூயாத் சிவாய சிரசா நம உமேஷாத்யா சுராவோஹம் இடே சேதோஹிமானினஹ யூயம் சர்வே ப்ரகுருத மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமசுஸ்மிருதஹ சிந்தாமணிஸ்து வ்யாசார்யஹ முனித்ரயமுதாஹ்ருதம். வாதிராஜகுருன் வந்தே ரகோத்தமகுருன் ததா ராகவேந்திரான் ததா சர்வான் சத்குருன் ப்ரணதோஸ்மியஹம். பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தான் நமஸ்யே குருன் மம. ஸ்ரீ குருப்யோ நம. ஹரி ஓம். நாராயணாய பரிபூர்ணகுணார்ணவாய விஸ்வோதயஸ்திதிலயோநியதிப்ரதாய ஞானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்க்ருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்த்யம். நாராயணம் நமஸ்க்ருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. பரமபவித்திரவாத ஸ்ரீமன் மகாபாரத விஸ்வமான்யவாகிருத்தக்கந்த மகோன்னதவாத கிருதி. ಅದರಲ್ಲಿ ಅಧ್ಯಾತ್ಮ ತತ್ವ ತುಂಬಿದೆ. ಮಹಾಭಾರತ ಎಂದೋ ನಡೆದು ಹೋದ ಇತಿಹಾಸನೂ ಹೌದು, ಯಾವಾಗಲೂ ನಡೀತಕ್ಕಂತಹ ತತ್ವಶಾಸ್ತ್ರನೂ ಹೌದು ಅಂತ ಹೇಳಿದ್ದು ಶ್ರೀಮದ್ ಆಚಾರ್ಯರು. ಅದೊಂದು ಇತಿಹಾಸ, ಕಾವ್ಯ, ಎಲ್ಲ ಶಾಸ್ತ್ರಗಳ ಸಂಗಮ ಅನ್ನೋದನ್ನು ಪೂರ್ತಿ ಗುರುಸಿದ ಜನಗಳೇ ಇರಲಿಲ್ಲ. ಅದನ್ನು ತತ್ವಶಾಸ್ತ್ರ ಅಂತ ಗುರುಸಿದವರಂತೂ ಇರಲೇ ಇಲ್ಲ. ಅದನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು ಶ್ರೀಮದ್ ಆಚಾರ್ಯರು. ಏವ ಮಧ್ಯಾತ್ಮ ನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಮಹಾಭಾರತದ ಪ್ರತಿ ಪದವೂ ಕೂಡ, ಪ್ರತಿ ಪ್ರಸಂಗವೂ ಕೂಡ, ಕಥೆ ಉಪಕಥೆಗಳೂ ಕೂಡ ಕೇವಲ ಭಗವಂತನ ಸರ್ವೋತ್ತಮತ್ವವನ್ನು, ಶ್ರೀ ವಿಷ್ಣು ಪಾರಮ್ಯವನ್ನು ತಿಳಿಸ್ತಕ್ಕಂತಹ ದೊಡ್ಡ ತತ್ವಶಾಸ್ತ್ರ ಅಂತ ಹೇಳಿದ್ದು ಶ್ರೀಮದ್ ಆಚಾರ್ಯರು. ಅಂತಹ ಮಹಾಭಾರತದಲ್ಲಿ ಕುರುಪಾಂಡವರ ಕಥೆಯ ನೆಪದಲ್ಲಿ ಧರ್ಮಾಧರ್ಮಗಳ ಸಂಘರ್ಷವನ್ನು ಮುಂದಿಡ್ತಾ ಇದ್ದಾರೆ. ಧರ್ಮಾಧರ್ಮಗಳ ಕಲಹ ಪ್ರತಿನಿತ್ಯದ ಕಲಹ ಅದು. ದುರ್ಯೋಧನಾದಿಗಳ ಮತ್ತು ಭೀಮಸೇನಾದಿಗಳ ಒಂದು ವೈರ ಎಂದೋ ಬಂದಿದ್ದಲ್ಲ, ಯಾವಾಗಲೂ ಕತ್ತಲೆ ಬೆಳಕು ಯಾವಾಗ ಎರಡಾಯಿತು ಅಂತ ಕೇಳಿದರೆ ಹಾಗೋ ಹಾಗೆ ಯಾವಾಗಲೂ ಎರಡಾಗಿರೋದೇ ಹೊರತು ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲವೋ, ಹೊಂದಾಣಿಕೆ ಶಕ್ಯವೇ ಇಲ್ಲ. ಎಲ್ಲವನ್ನು ಸಮನ್ವಯ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಅದು ಸಮನ್ವಯ ಮಾಡಿ ತೋರಿಸಿ ಅಂತ ಕೇಳಬೇಕು. ಸಮನ್ವಯ ಮಾಡಲಿಕ್ಕಾಗೋದಿಲ್ಲ. ಅದು ಪುಣ್ಯ ಪಾಪಗಳನ್ನು, ಧರ್ಮಾಧರ್ಮಗಳನ್ನು, ಕತ್ತಲೆ ಬೆಳಕುಗಳನ್ನು, ಜ್ಞಾನ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಸಮನ್ವಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಕತ್ತಲೆಯನ್ನು ಕಳೀಬೇಕೇ ಹೊರತು ಅದನ್ನು ಕೂಡಿಸಲಿಕ್ಕಾಗೋದಿಲ್ಲ. ಕೌರವರನ್ನು ಕೊಲ್ಲಬೇಕೆ ಹೊರತು ಅವರ ಜೊತೆಗೆ ಇದ್ದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ರೋಗ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಸಮನ್ವಯ ಮಾಡಿಕೊಂಡ್ರೆ ಏನು ಮಾಡಬೇಕು? ಇದಕ್ಕೆ ಕ್ಯಾನ್ಸರ್ ಆಗಿದೆ ಸಮನ್ವಯ ಮಾಡಿಕೊಳ್ಳಿ, ಟಿ ಬಿ ಆಗಿದೆ ಸಮನ್ವಯ ಮಾಡಿಕೊಂಡು ಸತ್ತೋಗಿ ಅಂತ ಅರ್ಥ. ಇನ್ನೇನು ಇಲ್ಲ, ಸಮನ್ವಯ ಸಾಧ್ಯ ಇಲ್ಲ. ಇವತ್ತು ಎಲ್ಲ ಮತಗಳನ್ನು ಸಮನ್ವಯ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಅವ್ರು ಮಾಡೋ ದೊಡ್ಡ ತಪ್ಪು. ಲೋಕದಲ್ಲಿ ಹೊಂದಾಣಿಕೆ ಸರಿ, ತಾತ್ವಿಕ ಸಮನ್ವಯ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಲೋಕದಲ್ಲಿ ಇವತ್ತು ವಿದ್ಯಾರ್ಥಿ ಗಲಾಟೆ ಮಾಡ್ತಿದ್ರೆ ಕ್ಲಾಸಲ್ಲಿ ಸುಬ್ಬೆ ಕೂಡಿ ಅಂತ ಹೇಳುವಷ್ಟು ಮಟ್ಟಿಗೆ ಸಮನ್ವಯ ಮಾಡಬಹುದೇ ಹೊರತು ಎಲ್ಲರೂ ಪಾಸ್ ಮಾಡಿ ಅಂತ ಸಮನ್ವಯ ಮಾಡಲಿಕ್ಕಾಗೋದಿಲ್ಲ. ಅದು ಮಾಡಿದ್ರೆ ವಿದ್ಯೆಗೆ ಅವಮಾನವಾಗುತ್ತಷ್ಟೆ. ಆ ಅರ್ಥದಲ್ಲಿ ಕುರುಪಾಂಡವರ ಕಲಹ ಪ್ರತಿ ಹಂತದಲ್ಲೂ ಹೇಗೆ ಹೆಚ್ಚು ಬೆಳೀತಾ ಹೋಯ್ತು, ಅಷ್ಟೇ ಇರಲಿಲ್ಲ, ಮತ್ತೆ ಬೆಳೀತಾ ಹೋಯ್ತೆ ಹೊರತು ಕಡಿಮೆ ಆಗಲಿಲ್ಲ. ಅದನ್ನು ವಿವರಿಸ್ತಾ ಬರ್ತಾ ಇದ್ದಾರೆ. ದುರ್ಯೋಧನ ಕೊನೆಗೆ ಒಂದು ಹಂತದಲ್ಲಾದರೂ ದ್ಯೂತದಂತ ಮಹಾಹೇಯ ಕಾರ್ಯವನ್ನು ಮಾಡಿದ. ಅದು ತುಂಬಿದ ಸಭೆಯಲ್ಲಿ ಗುಟ್ಟಾಗಿ ಇಸ್ಪೀಟ್ ಆಡ್ತಾನೆ ಅಂದ್ರೇನೆ ಜನ ಅವನ ಬಗ್ಗೆ ಕೆಟ್ಟದಾಗಿ ನೋಡೋ ಕಾಲ ಇನ್ನೂ ಕೂಡ ಇದೆ. ಆ ಮಟ್ಟಿ ಸ್ವಲ್ಪ ಮರ್ಯಾದೆ ಉಳ್ಕೊಂಡಿದೆ, ಕೆಲವನ್ನ ಓಪನ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತಿಗೂ ಕೂಡ. ಅಂತ ಹೊತ್ತಿನೊಳಗೆ ತುಂಬಿದ ಸಭೆಯಲ್ಲಿ ತಂದೆ ತಾಯಿ ಗುರುಗಳು ಹಿರಿಯರು ಎಲ್ಲರ ಎದುರಿಗೆ ದ್ಯೂತವನ್ನಾಡಿ ಪಾಂಡವರ ಮೇಲೆ ವಸ್ತುಗಳನ್ನು ಗೆಲ್ಲೋದಲ್ಲ, ಅವನ್ನೇ ಗೆಲ್ತೇನೆ ಅಂತ ಹೇಳಿಬಿಟ್ಟು ದ್ರೌಪದಿ ವಸ್ತ್ರಾಪಹರಣಕ್ಕೂ ಪ್ರಯತ್ನ ಮಾಡಿದಂಥ ಮಹಾಪಾಪಿಗಳು ಅಂದರೆ ಅವರ ಜೊತೆ ಸಮನ್ವಯ ಹೇಗೆ ಸಾಧ್ಯ ಇದೆ? ಎಂದೂ ಸಾಧ್ಯ ಇಲ್ಲ. ಹೋಗಲ ತಪ್ಪನ್ನು ಮಾಡಿದ. ತುಂಬಾ ಜನ ಏನ್ ಮಾಡ್ತಾರೆ, ತಪ್ಪಾದ್ರೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಅದು ಸರಿನೇ, ಒಂದ್ಸರಿ ತಪ್ಪು ಮಾಡಿದವ್ರು ಮತ್ತೆ ಮಾಡಬೇಕು ಅಂತೇನು ಇಲ್ಲ. ಆದರೆ ಅವಕಾಶ ಕೊಟ್ಟಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪು. ತುಂಬಾ ಅವಕಾಶ ಕೊಟ್ಟಿದ್ದಾರೆ ಅವನಿಗೆ ಚಿಕ್ಕಂದಿನಿಂದ ಅವಕಾಶ ಸಿಕ್ತ. ಆ ರೀತಿ ಹೇಳೋದಾದರೆ ದುರ್ಯೋಧನಾದಿ ಕೌರವರಿಗೆ ಸಿಕ್ಕಷ್ಟು ಪರಿವರ್ತನೆಗೆ ಅವಕಾಶ ಬೇರೆ ಯಾರಿಗೂ ಜಗತ್ತಿನ ಇತಿಹಾಸದಲ್ಲಿ ಸಿಕ್ಕಿಲ್ಲ ಅಂತ ಹೇಳಬಹುದು. ಆದರೆ ಉಪಯೋಗ ಮಾಡಿಕೊಂಡಿದ್ದೇನು ಅವನು? ಇನ್ನೂ ಹೆಚ್ಚು ಮಾಡಿಕೊಂಡೆ ಹೊರತು ಅದನ್ನ ಕೆಟ್ಟದ ಒಳ್ಳೆ ರೀತಿ ಬದಲಾವಣೆ ಆಗಲೇ ಇಲ್ಲ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಬೆಲ್ಲದ ಕಟ್ಟೆಯ ಕಟ್ಟಿ ಜೇನಿನ ನೀರನ್ನು ಹಾಕಿ ನಾವು ಬೇವಿನ ಬೀಜ ಬಿತ್ತಿದರೆ ಯಥಾಪ್ರಕಾರ ಇನ್ನೂ ಒಳ್ಳೆ ಕಹಿ ಆಗುತ್ತೆ ಹೊರತು ಅದು ಸಿಹಿ ಆಗೋದಿಲ್ಲ. ಅದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ. ಹಾವಿಗೆ ನೀವು ಎಷ್ಟು ಒಳ್ಳೆ ಹಾಲು ಹಾಕಿದ್ರು ಕೂಡ ಒಳ್ಳೆ ವಿಷ ಬರುತ್ತೆ ಹೊರತು ಅದು ಎಂದೂ ಅದು ಕಚ್ಚಿದರೆ ಬಹಳ ಹಿತ ಆಗೋ ಕಾಲ ಇಲ್ಲವೇ ಇಲ್ಲ. ಹಾಗಾದ್ರೆ ಹಾವೇ ಅಲ್ಲ ಅದು. ಅದು ಅದನ್ನು ಅರ್ಥ ಮಾಡಿಕೊಳ್ಳೋದು ಜನ ಇಂಪ್ರಾಕ್ಟಿಕಬಲ್ ಸಲ್ಯೂಷನ್ ಕೊಟ್ಟರೆ ಸಲ್ಯೂಷನ್ ಅಂತ ಕರೆಯೋದಿಲ್ಲ. ಮತ್ತು ವ್ಯವಹಾರ್ಯವಾದಂತಹ ಸಲ್ಯೂಷನ್ ಕೊಡಬೇಕು ಯಾವಾಗಲೂ ಕೂಡ. ಅದಕ್ಕೆ ಹೇಳ್ತಿರ್ತಾರೆ ಒಬ್ಬ ಹೇಳುವ ಎರಡು ಕಾಲ ಇಲ್ಲೇ ಇಲ್ಲ, ಹುಟ್ಟಿದಾಗಿಂದನೂ ಇಲ್ಲ, ಅವ್ರಿಗೆ ಸಲ್ಯೂಷನ್ ಕೊಟ್ಟರಂತೆ ಇನ್ನೊಂದು ಒಳ್ಳೆ ಔಷಧಿ ಹೇಳ್ತೀನಿ ಗ್ಯಾರಂಟಿ ಕಾಲು ಬರುತ್ತೆ ಅಂತ ಹೇಳಿದ್ರೆ ಗ್ಯಾರಂಟಿ ಕಾಲು ಬರುತ್ತೆ. ಹೇಗೆ ಬರುತ್ತೆ ಅಂದರೆ ನೀನು ಹಿಮಾಲಯದ ಆಚೆಗೆ ಒಂದು ದೊಡ್ಡ ಬೆಟ್ಟ ಇದೆ, ಹಿಮಾಲಯನೇ ಬೆಟ್ಟ, ಅದಾಚೆಗೆ ಇನ್ನೊಂದು ಬೆಟ್ಟ ಇದೆ, ಅಲ್ಲಿ ನೀನೇ ಸ್ವತಃ ನಡ್ಕೊಂಡು ಹೋಗಿ ಮೂಲಿಕೆ ಏನಾದರೂ ತಂದು ಕುಡಿದು ಬಿಟ್ಟರೆ ವಾಸಿಯಾಗಿಬಿಡುತ್ತೆ. ಅಷ್ಟಿದ್ದು ಹಿಮಾಲಯ ಹತ್ತಿರ ಶಕ್ತಿ ಇದ್ದರೆ ಹಳಬೇಕಾಗ್ತಿದ್ದೆ. ಈ ಮಧ್ಯೆ ಅವನು ಮನೆಯಲ್ಲೇ ನಡನಾಡಕ್ಕೆ ಬರೋದಿಲ್ಲ, ಹಿಮಾಲಯ ಹತ್ತಿ ಆಚೆಗೆ ಹೋಗಿ ಅದು ಬೇರೆ ತಂದು ಕುಡಿದ್ರೆ ವಾಸಿಯಾಗಿಬಿಡುತ್ತೆ. ಇನ್ನೊಬ್ರು ತಂದು ಕೊಟ್ಟರೆ ತಾನೇ ತರಬೇಕಂತೆ. ಇದು ಯಾರೋ ಸಜೆಷನ್ ಅಂತ ಕರೀತಾರಾ? ಇದನ್ನು ಅಪ್ರಾಮಾಣಿಕವಾದ ಮಾತುಗಳು ಅಂತ ಕರೀತಾರೆ. ಇದೆಲ್ಲ ಕೂಡ ಮಾನ್ಯವಾಗೋದಿಲ್ಲ. ಅದನ್ನ ವೇದವ್ಯಾಸರು ಬಾಯಿಯಿಂದ ಹೇಳೋದ್ರ ಬದಲು ಕಥೆಯಿಂದ ಹೇಳ್ತಾ ಇದ್ದಾರೆ, ಇತಿಹಾಸ ಮುಂದಿಡ್ತಾ ಇದ್ದಾರೆ. ನೋಡಿ ಎಷ್ಟು ಅವಕಾಶ ಕೊಟ್ಟು ಉಪಯೋಗಿಸಿಕೊಂಡು ಅವನೀಗ ಪಾಂಡವರು ವನದಲ್ಲಿದ್ದಾಗಲೂ ಕೂಡ ಅನಿಸ್ಬೇಕಾಗಿತ್ತು ಎಷ್ಟೋ ಸತ್ತೆ ತಮ್ಮಿಂದ ಅನ್ಯಾಯವಾದಾಗ, ಛೇ ನನ್ನಿಂದ ಅನ್ಯಾಯವಾಯಿತು, ಹೀಗಾಗಬಾರದಾಗಿತ್ತು ಅಂತ ಒಳ್ಳೆಯ ಚೇತನ ಮರುಗ ತಾಜಾ ಬೆಳೆ ಎಷ್ಟು ಮರುಗಿದ ಪಾಪ, ಎಷ್ಟೋ ಪಾಪ ಮಾಡದ, ಕೊನೆಗೆ ಕೊನಗಿದ. ಎಷ್ಟೋ ಜನಗಳು ಅಂಥವ್ರು ಸಿಗ್ತಾರೆ ಪಾಪ. ಅಂಥವ್ರನ್ನ ಪರಿವರ್ತನೆ ಮಾಡಿದ್ರೆ ತಪ್ಪಲ್ಲ, ಅದು ಶಾಸ್ತ್ರ ಅವಕಾಶ ಕೊಡೋದಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪು. ಆದರೆ ಯಾರು ಅದನ್ನು ಆಗಲೂ ಕೂಡ ಅವಕಾಶ ಕಳ್ಕೊಡುತ್ತಾರೆ ಅವ್ರನ್ನ ಏನು ಮಾಡಲಿಕ್ಕಾಗೋದಿಲ್ಲ. ದುರ್ಯೋಧನ ಅಲ್ಲೂ ಘೋಷಯಾತ್ರೆ ಏನಪ್ಪದ ಅವಮಾನ ಮಾಡಲಿಕ್ಕೆ ಅಂತ ಹೋದ, ಏನೇನೋ ಕುತಂತ್ರಗಳನ್ನು ಮಾಡದ. ವಿರಾಟ ರಾಜರ ಆಸ್ಥಾನದಲ್ಲಿ ಪಾಂಡವರಿದ್ದೆ ಅಂತ ಅವನು ಗೊತ್ತಿಲ್ಲ, ಎಲ್ಲೆಲ್ಲೋ ಹುಡುಕಿಸ್ದ. ಅಷ್ಟರಲ್ಲೇ ಮತ್ತೆ ಕಾಡಿಗಟ್ಟಬೇಕು ಅಜ್ಞಾತವಾಸ ಕಾಲಕ್ಕೆ ಗುರುತಿಸಿಬಿಟ್ಟು ಅಂತ ಪ್ರಯತ್ನ ಪಟ್ಟ, ಅದೂ ಆಗಲಿಲ್ಲ. ಕೊನೆಗೆ ಉತ್ತರ ಗೋಗ್ರಹಣ ಹೋದ, ದಕ್ಷಿಣ ಗೋಗ್ರಹಣ ಮಾಡ್ದ, ಅಲ್ಲೂ ಇನ್ನಿಲ್ಲದ ಹಾಗೆ ಸೋತ. ಆಗಲೂ ಬುದ್ಧಿ ಬರಲಿಲ್ಲ, ಕೊನೆಗೆ ಹಠ ಹಿಡಿದ. ನೀವು ಸರಿಯಾಗಿ ಅಜ್ಞಾತವಾಸ ಮುಗಿಸಿಯೇ ಇಲ್ಲ, ರಾಜ್ಯ ವಾಪಸ್ ಕೊಡೋದಿಲ್ಲ ಅಂತ ತೆಗೆದು. ಇನ್ನೊಂದು ರೀತಿಯಾದ ದುರಂತ ಇದೆ. ಮಾಡಿದ ತಪ್ಪನ್ನ ಸಮರ್ಥನೆ ಮಾಡಿಕೊಳ್ಳೋ ಬುದ್ಧಿ ಇದೆಯಲ್ಲ, ಅದು ಅತ್ಯಂತ ಕೆಟ್ಟದು. ಆ ದೃಷ್ಟಿಯಲ್ಲಿ ದುರ್ಯೋಧನ ಇನ್ನೂ ಹಠ ಮಾಡಿದ, ನಾ ರಾಜ್ಯ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಆಗಲೂ ಸಹ ಪಾಂಡವರು ಮತ್ತೊಂದು ಅವಕಾಶವನ್ನು ಕೊಟ್ಟರು. ಕೃಷ್ಣನ ನೇತೃತ್ವದಲ್ಲಿ ಸಭೆ ಸೇರಿ ದ್ರುಪದಾದಿ ಪುರೋಹಿತನ್ನು ಕಳಿಸಿ, ತತಸ್ಸಂಮಂತ್ರಿ ಅನುಮತೆ ದ್ರುಪದ ಸ್ವಪರೋಹಿತಂ ಧೃತರಾಷ್ಟ್ರಾಯ ಪೇಷಯಾಮಾಸ. ಏನಂತ ಶಾಂತ್ಯೈ ಅಂತ ಹೇಳುತ್ತಾರೆ, ಶಾಂತಿಗೋಸ್ಕರ ಕಳಿಸಿಕೊಟ್ರಂತೆ. ಅವರು ಪಾಪ ಚೆನ್ನಾಗೇ ಹೇಳುತ್ತಾರೆ ಆದರೆ ಕೇಳೋದಿಲ್ಲ, ಇನ್ನೂ ಹಠ ಹಿಡಿತಾನೆ. ಕೊನೆಗೆ ಪಾಂಡವರು ನಿರ್ವಾಹ ಇಲ್ಲ ಇನ್ನ ಅಂತ ಯುದ್ಧದ ತೀರ್ಮಾನ ಮಾಡಿಕೊಂಡು ಕೊಟ್ಟಿದ್ದಾರೆ. ಅವರು ಮಾಡಿದ ಮೊದಲ ದೊಡ್ಡ ಕೆಲಸ ಅಂದರೆ ಕೃಷ್ಣನ ಹತ್ತಿರ ಅರ್ಜುನನ ಕಳಿಸಿಕೊಟ್ಟಿತ್ತು. ಅದು ಯಾರನ್ನೋ ಕಳಿಸಲಿಲ್ಲ, ಅರ್ಜುನನ್ನು ಕಳಿಸಿಕೊಡ್ತಾರೆ. ಕೃಷ್ಣರೆಲ್ಲ ನಮ್ಮ ಸಹಾಯ ಮಾಡಬೇಕು ಅಂತ ಕೇಳಿಕೊಳ್ಳಕ್ಕೆ ಅಂತ ಕಳಿಸಿಕೊಟ್ರೆ ಅರ್ಜುನ ದೊಡ್ಡ ಯಶಸ್ಸನ್ನೇ ಗಳಿಸಿಬಿಟ್ಟ. ಸಣ್ಣ ಪುಟ್ಟ ಸಹಾಯ ತರಲಿಲ್ಲ, ಕೃಷ್ಣನ್ನೇ ಕರ್ಕೊಂಡು ಬರ್ತಾನೆ. ಇದು ಅರ್ಜುನನ ದೊಡ್ಡ ಯಶಸ್ಸಿತ್ತು, ಕೃಷ್ಣನನ್ನೇ ಕರ್ಕೊಂಡು ಬಂದು ಕೃಷ್ಣನ ಆರಿಸಿಕೊಡುತ್ತಾನೆ. ಅದೇನು ಎಂಥ ರಿಸ್ಕ್, ಎಲ್ಲರ ಜೊತೆಗೆ ದೇವರು ಬಂದರೆ ಏನು ದೊಡ್ಡ ವಿಚಾರ ಅಲ್ಲ. ನಿಮಗೆ ಏಕಾಶಿ ಉಪವಾಸ ಬೇಕೋ ತಿನ್ನಬೇಕು ಅಂದರೆ ಫಲಿತ ಆಗತ್ತಾಗ, ಎಲ್ಲ ಮಿಕ್ಸೆಡ್ ಅದು ಕೊಡ್ತೀನಿ ಅಂತ ಕೇಳಿದರೆ ಅದೇನು ದೊಡ್ಡದಲ್ಲ. ನಾನು ಬೇಕೋ ಅದು ಬೇಕು, ಕೃಷ್ಣ ಚಾಯ್ಸ್ ಕೊಡ್ತಾನೆ. ಆ ರೀತಿಯಾಗಿ ಎರಡು ಮಾಡಲಿಕ್ಕೆ ಸಾಧ್ಯ, ಪಾಂಡವರು ಬೇಕು ಕೌರವರು ಬೇಕು ಅಂದರೆ ಸಾಧ್ಯ ಇಲ್ಲ. ಇಬ್ಬರಲ್ಲಿ ಒಬ್ಬರು ಬೇಕಷ್ಟೇನೆ, ನಾನು ಬೇಕು ನನ್ನ ಸೈನ್ಯ ಬೇಕು ಅಂತ ಕೇಳಿದರೆ ಅರ್ಜುನನ ದೊಡ್ಡ ಯಶಸ್ಸು ಅಂದ್ರೆ ಅದು ಬಂತು. ಆ ಕ್ಷಣ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇವಲ್ಲ ಹಾಗೆ, ಆ ಕ್ಷಣದಲ್ಲಿ ಸ್ವಲ್ಪ ತಪ್ಪಿದ್ರೂ ಕೂಡ ಜೀವನ ಹಾಳಾಗಿ ಹೋಗ್ತಿತ್ತು. ಆದರೆ ಅರ್ಜುನ ಬಹಳ ಎಚ್ಚರಿಕೆಯಿಂದ ಕೇಳಿದ, ಕೃಷ್ಣ ನನಗೆ ನೀನು ಬೇಕು, ನೀನೇ ಸಾಕು, ನನಗೇನು ಬೇಡ ಅಂತ ಹೇಳುತ್ತಾರೆ. ನಮ್ಮ ಜೀವನದಲ್ಲಿ ಹಾಗೆ ಸತ್ಯ ಅಸತ್ಯ ಎರಡೂ ಹಾರಿಸ್ಕೊಳ್ಳೋಕ್ಕಾಗೋದಿಲ್ಲ. ಸತ್ಯಂವದ ಧರ್ಮಂಚರ ಎಂದು ಸುಳ್ಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಧರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸತ್ಯ ಧರ್ಮ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಅದನ್ನು ಗಟ್ಟಿಯಾಗಿ ಹಿಡಿದ. ಟೆಂಪ್ ಮಾಡಲಿಕ್ಕೆ ಏನು ಮಾಡಿದ್ದಾನೆ ಕೃಷ್ಣ? 10,000 ಸೈನಿಕರು ಸಶಸ್ತ್ರರು, ಅವರು ಒಂದು ಕಡೆಗೆ, ನಾನು ನಿಶಸ್ತ್ರನಾಗಿ ಒಬ್ಬನೇ ಒಂದು ಕಡೆಗೆ. ನೋಡೋದಕ್ಕೆ ಏನಿಸುತ್ತೆ? ಒಂದೇ ಸಾಲಿಗ್ರಾಮ, ಎಷ್ಟು ಬೇರೆ ಎಷ್ಟೆಷ್ಟಿವೆ, ಏನೇನೋ ಇವೆ. ಇವತ್ತು ದೇವ್ರನ್ನೊಬ್ಬರು ಬಿಟ್ಟರೆ ಈ ಬಾಬಾಗಳ ಸಂಖ್ಯೆ ಉಚ್ಚಾಬೆಟ್ಟೆ ಇದೆ. ನೋಡಿದವರು ಅವರೇ ಮೆಜಾರಿಟಿ ಇದ್ದಾಗ ಕಾಣಿಸ್ತದೆ ನೋಡಿದರೆ. ಆದರೆ ಯಾರನ್ನ ಆರಿಸಿಕೊಳ್ತಾರೆ ಜನ? ಅವ್ರನ್ನೇ ಆರಿಸಿಕೊಳ್ತಾರೆ, ಅಂತ ಕೆಟ್ಟ ಕಾಲ ಇದೆ. ಆದರೆ ನಮಗೆ ದೇವರು ಬೇಕು, ಧರ್ಮ ಬೇಕು ಅಂತ ಎಷ್ಟು ಜನ ಆರಿಸ್ಕೊಳ್ತಾರೆ. ಅರ್ಜುನನಿಂದ ಕಲಿಬೇಕಾದ ಪಾಠ ಇದು. ಅರ್ಜುನನಿಗೆ ಸಾಧ್ಯವಾಯಿತು ಅಂದರೂ ಒಂದೇ, ಅರ್ಜುನನ ಅಂಥವರಿಗೆ ಸಾಧ್ಯವಾಗುತ್ತೆ ಅಂದರೂ ಒಂದೇ. ಅರ್ಜುನ ಯಾರು ಸಾಧ್ಯವಾಗಲಿಕ್ಕೆ? ಅದಕ್ಕೆ ಹೇಳುತ್ತಾರೆ ಅಥ ಭೀಮನ ತಮ್ಮ, ಅದು ಪ್ಲಸ್ ಪಾಯಿಂಟ್. ಭೀಮನ ತಮ್ಮ, ಭೀಮ ಯಾರು? ಸಾಕ್ಷಾತ್ ವಾಯುದೇವರು. ವಾಯುದೇವರು ಯಾರು? ಇಡೀ ಜಗತ್ತನ್ನೇ ಬದುಕಿಸಿರೋದು ವಾಯುದೇವರು. ಯಾರು ಸತ್ತಾಗಲು ಪ್ರಾಣ ಹೋಯ್ತು ಅಂತ ಹೇಳ್ತಾರೆ ಹೊರತು ಯಾವ ಜಾತಿಯವರು ಸತ್ತರು ಪ್ರಾಣ ಹೋಯ್ತು ಅಂತ ಹೇಳ್ತಾರೆ. ಒಬ್ಬೊಬ್ಬರು ಜಾತಿಗೆ ಒಂದೊಂದು ಹೋಗೋದಿಲ್ಲ, ಎಲ್ಲರಿಗೂ ಹೋಗೋದು ಪ್ರಾಣನೇ. ಅಂದಮೇಲೆ ಪ್ರಾಣ ಅಂಬೋದು ಸಾರ್ವಜನಿಕವಾದ ದೇವರು ಪ್ರಾಣದೇವರು. ಇವತ್ತು ಮಾಧ್ವರ ಒಂದು ಗುಂಪಿನ ದೇವರಾಗಿಬಿಟ್ಟಿದ್ದಾರೆ, ಅದೇ ತಪ್ಪಾಗಿರೋದು. ಮಾಧ್ವರ ಒಂದು ಗುಂಪಿನ ಮಠದ ದೇವರಾಗ ಕಾಲ ಬರುತ್ತೆ ಒಂದೊಂದು ಕಾಲಕ್ಕೆ. ನಮ್ಮ ಮಠದವರು ಬೇಕಿಲ್ಲ ಅನ್ನೋ ಕಾಲ ಬಂದರೂ ಆಶ್ಚರ್ಯ ಇಲ್ಲ, ಅಂತ ಅಷ್ಟು ಬದಲಾವಣೆ ಆಗ್ತಿದೆ ನಮ್ಮಲ್ಲಿ. ತುಂಬ ತಪ್ಪು. ಜಗತ್ತಿಗೆ ಬೇಕು ಹನುಮಂತನ ಗುಡಿ ಹೇಗಿದೆ ನೋಡಿ, ಹಾಗೆ ಭದ್ರಾಚಾರ್ಯ ಗುಡಿ ಇರಬೇಕು, ಅದು ಶಾಶ್ವತ ಆಗೋದು. ಊರೂರಿಗೆ ಹನುಮಂತನ ಗುಡಿ ಇದೆ, ಯಾಕೆ ರಾಮ ಭಕ್ತರಲ್ಲಿ ಅಗ್ರೇಸರ. ಶ್ರೀರಾಮದೂತಂ ಶಿರಸಾ ನಮಾಮಿ. ಆ ಎತ್ತರಕ್ಕೆ ಹನುಮಂತ ಏನೇರಿದ್ದಾನೆ ಅದನ್ನು ತಿಳ್ಕೊಂಡವರಿಗೆ ಇದೇನು ಸಿದ್ಧಾಂತ ಅಂತ ಗೊತ್ತಾಗ್ತದೆ. ಆತನ ತಮ್ಮನಾಗಿದ್ದಕ್ಕೆ ಹೇಗಿದ್ದಾನೆ ಅರ್ಜುನ, ಅಣ್ಣನಿಗೆ ಒಳ್ಳೆ ಮ್ಯಾಚಿಂಗ್ ಆಗಿರೋ ತಮ್ಮ, ಆ ದೀಕ್ಷೆ ತಕ್ಕಂತೆ ಬಂದ, ಸರಿಯಾಗಿ ಕೃಷ್ಣನ್ನೇ ಆರಿಸಿಕೊಂಡು ಬಂದ, ಆ ರೀತಿ ಟ್ರೈನಿಂಗ್ ಆಗಿತ್ತು ಆತನಿಗೆ. ಅಷ್ಟು ದಿವಸಗಳ ಕಾಲ ಕಲಿತ ಪಾಠ ಏನು ಅರ್ಜುನ ಅಂದರೆ, ಕೃಷ್ಣನನ್ನು ಬಿಟ್ಟರೆ ಆಗೋದಿಲ್ಲ, ಕೃಷ್ಣನೇ ನಮ್ಮೆಲ್ಲರ ಜೀವನದ ಉಸಿರು ಅಂತ ಅರ್ಥ ಮಾಡಿಕೊಂಡ. ಅದರ ಪರಿಣಾಮ ಅದು ಎದುರಿಗೆ ದುರ್ಯೋಧನ ಬೇರೆ ಇದ್ದಾರೆ, ಅದು ಆಶ್ಚರ್ಯ. ಬರೀ ಉಪವಾಸ ಮಾಡೋದು ಕಷ್ಟ ಅಲ್ಲ, ಎದುರು ತಿನ್ನೋರು ಕೂತ ಮಾಡೋದು ಕಷ್ಟ. ತಿಂತ ಕೂತಿರ್ತಾರೆ, ಈರುಳ್ಳಿ ಬೆಳ್ಳಿ ತಿಂತಿರ್ತಾರೆ, ಸುಮ್ಮನೆ ಕೂತ್ರೆ ತಡ್ಲಕ್ಕೆ ಆಗೋದೇ ಇಲ್ಲ ಅವನಿಗೆ. ನೆಕ್ಸ್ಟ್ ಡೇ ಕಾಸಿ ಮಾಡಿದ್ರೆ ಆಯ್ತು, ತಿಂದಾಕಿಬಿಡ್ತಾನೆ, ಟೆಂಪ್ಟ್ ಆಗ್ತಾನೆ ಮನುಷ್ಯ. ದುರ್ಯೋಧನ ಅಂತವ್ರು ಎದುರು ನಿಂತಿದ್ದಾನೆ, ಎದುರಿಗೆ ಇದ್ದಾನೆ. ಅಂತ ಹೊತ್ತಲ್ಲಿ ಅದನ್ನು ಓವರ್ಕಮ್ ಮಾಡದ ಅಂದ್ರೆ ಎಂಥ ಸಾಮರ್ಥ್ಯ. ನಿಜವಾಗಲೂ ಕೂಡ ಭೀಮನಿಗೂ ಭಯ ಇಲ್ಲ, ಕಲಿಯ ಭಯ ಇಲ್ಲ. ಭೀಮನ ಅನುಗ್ರಹ ಪಡೆದವರಿಗೂ ಕಲಿಯ ಭಯ ಇಲ್ಲ. ಅದಕ್ಕೆ ಅರ್ಜುನ ಒಳ್ಳೆ ದೃಷ್ಟಾಂತ. ಅರ್ಜುನನನ್ನ ಆಧ್ಯಾತ್ಮಿಕವಾಗಿ ಆಚಾರ ಹೇಳುತ್ತಾರೆ, ಶ್ರುತಾದಿಹಿ ಶ್ರವಣ ಮನನ ಧ್ಯಾನಗಳ ಸಂಕೇತ ಅಂತ ಹೇಳುತ್ತಾರೆ. ಶ್ರವಣ ಮನನ ಧ್ಯಾನಗಳ ಸಂಕೇತ ಅರ್ಜುನ. ದೇವ್ರನ್ನ ಆರಿಸಿಕೊಳ್ಳೋದಕ್ಕೆ ಯಾರಿಗೆ ಸಾಧ್ಯವಾಗುತ್ತೆ ಅಂದ್ರೆ, ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರವಣ ಮನನ ಧ್ಯಾನ ಮೂರು ಮಾಡಿದವರಿಗೆ ದೇವರು ಕಾಣುತ್ತಾನೆ. ಇವತ್ತು ನಮಗೆ ಯಾತಕ್ಕೆ ದೇವರು ಕಾಣ್ತಾ ಇಲ್ಲ, ದೇವರ ಭಕ್ತಿ ಇಲ್ಲ ಅಂದ್ರೆ ಸಿಂಪಲ್ ಆನ್ಸರ್, ನಮಗೆ ಶ್ರವಣ ಮನನ ಕಾನ್ಸೆಪ್ಟೇ ಇಲ್ಲ. ನಮಗೆ ಇವತ್ತಿನ ದಿವಸ ಎಲ್ಲಿದೆ? ಇವತ್ತು ಶ್ರವಣದ ಕಾನ್ಸೆಪ್ಟ್ ಹೋಯ್ತು, ರೇಡಿಯೋ ಬಂತು, ಈ ದರ್ಶನದ ಕಾನ್ಸೆಪ್ಟ್ ಹೋಯ್ತು, ಟಿವಿ ಬಂತು, ಇನ್ನೇನು ಯಾವ ಕಾನ್ಸೆಪ್ಟೂ ಇಲ್ಲ. ಇದು ಹಿಂದಿನ ಕಾಲಕ್ಕೆ ಏನು ಹೇಳ್ತಿದ್ರು ದಾಸರು, ಬೈ ಬೈವರಿಗೂ ಊಟದ ಕೆಲಸ, ಉಂಡ ಮೇಲೆ ಶಯನ ಅಂತ ಹೇಳ್ತಿದ್ರು. ಹೀಗಲ್ಲ, ಉಳಿದತ್ತಲ್ಲಿ ಆಫೀಸು, ಹೊರಗೆ ಒಳಗೆ ಟಿವಿ ಅಷ್ಟೇ, ಇನ್ನೇನಿಲ್ಲ. ಅದಾಗಿ ನಿದ್ರೆ ಬಂದ ಏಳೋವರೆಗೂ ಅಷ್ಟೇ. ಎಂಥ ಆಶ್ಚರ್ಯ ಇದು. ಅಂದಮೇಲೆ ಶ್ರವಣ ಮರಣದ ಚಾನ್ಸೇ ಇಲ್ಲ, ಯೋಚನೆ ಮಾಡಬೇಕು. ಹರಿಕಥಾ ಶ್ರವಣ ಮಾಡೋ ನಿರಂತರ, ಇವರು ಒಂದು ದಿವಸನೂ ಮಾಡೋದಿಲ್ಲ. ನಿರಂತರ ಏನು ಮಾಡ್ತಾನೆ? ಯಾವಾಗಲೂ ಒಂದು ಬಿಟ್ಟರು ಕೂಡ ಹೋಯ್ತು. ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದಿದ್ರೆ, ನಾಳೆ ಪರೀಕ್ಷೆ ಇತ್ತು, ಪೋಸ್ಟ್ಪೋನ್ ಆಯ್ತು ಎರಡು ದಿವಸ. ಅವ್ರು ರೆಸ್ಟ್ ಮಾಡ್ಕೊಡೋದಿಲ್ಲ, ಇದು ಎರಡು ಜಾಸ್ತಿ ಸಿಕ್ತು ಅಂತ ಓದ್ತಾನೆ ಹೊರತು ಅವ್ರು ರೆಸ್ಟ್ ಮಾಡ್ಕೊಡೋದಿಲ್ಲ, ಯಾಕೆ ಇನ್ನು ಒಳ್ಳೇದಾಯ್ತು ಅಂತ ಹೇಳುತ್ತಾರೆ. ನಮ್ಮ ಶಾಸ್ತ್ರದ ಅಧ್ಯಯನ ಅಂದ್ರೆ ಹಾಗಿರಬೇಕು, ಶ್ರವಣ ಅಂದ್ರೆ ಹಾಗಿರಬೇಕು. ಇವ ಸಮಾಜವನ್ನು ಮುನ್ನಡೆಸಬೇಕು ಅಂತಿದ್ರೆ ನೀವು ಸಾವಿರ ಕೆಲಸ ಮಾಡಿ ಸಮಾಜ ಮುಂದೆ ಹೋಗೋದಿಲ್ಲ. ವಿದ್ಯಾರ್ಥಿಗಳು ಮುಂದೆ ಬರಬೇಕು ಅಂತಿದೆ, ಸಾವಿರ ಕೆಲಸ ಮಾಡಿ ಕ್ಲಾಸೆ ತಗೊಳ್ಳೋದಿಲ್ಲ, ಏನು ಮುಂದೆ ಬರ್ತಾನೆ ಈ ಮಧ್ಯೆ ಅವನು? ಬೇಕಾದ ಮಾಡಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸಿ, ಬಂಗಾರದ ಮನೆ ಕಟ್ಸಿ, ಕಾಲೇಜಿಗೆ ಮಂಬಾರ್ ರೂಫಿಂಗ್ ಹಾಕ್ಸಿ, ಫ್ಲೋರಿಂಗ್ ಹಾಕಿ, ಯಾರು ಪಾಸ್ ಆಗೋದಿಲ್ಲ. ಮರದ ಕೆಳಗೆ ಪಾಠ ಮಾಡಿ ಪಾಸ್ ಆಗ್ತಾರೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ನಾವು ಪ್ರಸಾರ ಮಾಡಬೇಕಾಯ್ದು ತತ್ವಜ್ಞಾನ ಅಂತ ಹೇಳುತ್ತಾರೆ. ಆ ತತ್ವಜ್ಞಾನದಲ್ಲೂ ಕೂಡ ವೇದಾದಿಗಳೆಲ್ಲ ತತ್ವಜ್ಞಾನದ ಗ್ರಂಥಗಳೇ. ಮಹಾಭಾರತಕ್ಕೆ ಮಾತ್ರ ಮುಕುಟ ಸ್ಥಾನ, ಅದಕ್ಕೆ ಚಕ್ರವರ್ತಿ ಸ್ಥಾನೀಯವಾದ ಕೃತಿ ಮಹಾಭಾರತ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ವೇದವ್ಯಾಸರು ಬರೆದ ಕರುಣೆ ಸಾವಿರ ಮಾಡಿದ್ದರು ವೇದವ್ಯಾಸರು. ಅವರ ಅತ್ಯಂತ ದೊಡ್ಡ ಕರುಣೆಯ ಕೆಲಸ ಯಾವುದು ಅಂದರೆ ಮಹಾಭಾರತದ ರಚನೆ ಅಂತ ಹೇಳಿದ್ದಾರೆ. ಮಹಾಭಾರತ ಬರೆದಿದ್ದರಿಂದ ಜಗತ್ತಿಗೆಲ್ಲ ಭಗವತ್ತತ್ವದ ಅನಾವರಣ ಮಾಡಿಸಿದಾಗಾಯಿತು. ಭಗವತ್ತತ್ವವನ್ನು ಜಗತ್ತಿಗೆ ಮುಟ್ಟಿಸಿದ ಒಂದು ದೊಡ್ಡ ಕೆಲಸವನ್ನು ಮಾಡಿದ ವೇದವ್ಯಾಸದೇವರು ಸ್ವತಃ ಭಗವಂತನೇ, ಅದು ವಿಶೇಷ. ಮತ್ತೆ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಇದು ಮಹಾಭಾರತದ ಪ್ರಶಂಸೆ, ವೇದವ್ಯಾಸರ ಅನುಗ್ರಹ. ಆ ರೀತಿ ಇದ್ರೆ ಹೇಗಿರ್ತಾರೆ ಮನುಷ್ಯ ಅಂದ್ರೆ ಅರ್ಜುನನಂತೆ ಇರ್ತಾನೆ. ನಮಗೆ ದೇವರು ಬೇಕು. ದೇವರು ಬಂದು ಉಳಿಸಿಗೋದಾದ್ರೆ ಏನೋ ಬೇಕು, ನಮಗೇನು ಯೋಚನೆ ಇಲ್ಲ. ಆದರೆ ದೇವ್ ಎಲ್ಲ ಅಡಿಗೆ ಇದೆ, ದೇವ್ರ ನೈವೇದ್ಯವಾಗಿಲ್ಲ ಎದ್ದು ಬಿಡ್ತಾನೆ. ದೇವ್ರ ನೈವೇದ್ಯವಾಗಿದೆ, ಯಾವುದೋ ಒಂದು ಗಂಜಿ ಕೊಡ್ತಾನೆ, ಓ ಭಾರಿ ಶ್ರೇಷ್ಠ. ದೇವ್ರ ನೈವೇದ್ಯವಾಗಿದೆಯಲ್ಲ ಅದು ಭಾರಿ ಶ್ರೇಷ್ಠ. ದೇವ್ರ ನೈವೇದ್ಯವಾಗಿಲ್ಲ ಎಲ್ಲ ಇನ್ನೇನು ಊಟಕ್ಕೆ ಕೊಡಬೇಕು, ನೈವೇದ್ಯವಾಗಿಲ್ಲ ಅಂತ ಹೇಳ್ತಾರೆ. ಅದು ವಿಷ ಇದ್ದಾಗ ಲೆಕ್ಕ. ಭಗವಂತ ಹೇಳ್ತಾನೆ, ಆ ತೈರ್ದತ್ತ ನಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ತೇನ ಏವ ಸಹ. ಕಳ್ಳಮಾಲಿದ್ದಾಗೆ ಬಂಗಾರ ಕೊಡ್ಕೊಳ್ಳುತ್ತೆ ಹೊರಟ, ಯಾರೋ ಬಂದ್ರು ಸ್ಮಗಲ್ಡ್ ಗೂಡ್ಸ್ ಅಂತ ಹೇಳಿದ್ರು, ತಕ್ಷಣ ಬೇಡಬಾರಾಯ ಅಂತ ಹೇಳ್ಬಿಡ್ತಾರೆ. ನಮ್ಮದು ಸಿಕ್ಕಾಕೊಟ್ರೆ ಅವನ ಇವನು ಹೋಗ್ತಾನೆ ಒಳಗೆ. ಆಮೇಲೆ ಸ್ಮಗಲ್ಡ್ ಗೂಡ್ಸ್ ಹೇಗೋ, ನೈವೇದ್ಯ ಮಾಡದ ಅನ್ನ ಹಾಗೆ, ಭಗವಂತನಿಗೆ ಅರ್ಪಿಸದ ವಸ್ತುಗಳು ಹಾಗೆ. ಅದನ್ನ ತಿಳ್ಕೊಂಡ್ರೆ ಅದು ಅರ್ಜುನನ ಆದರ್ಶ, ಭೀಮನಿಂದ ಬಂದ ಆದರ್ಶ. ಈ ಕಡೆಗೆ ದುರ್ಯೋಧನಿಗೆ ಅದೇ ಏನಿಲ್ಲ, ಭೀಮನ ಅನುಯಾಯಿ ಅಲ್ಲ ಅವನು, ಭೀಮನ ಪ್ರತಿರೋಧಿ ಅವನು, ವಿರೋಧಿ. ಆದ್ದರಿಂದ ಅವನು ದೇವರನ್ನ ಬಿಟ್ಟ, ಸೈನ್ಯ ಆರಿಸಿಕೊಂಡ. ಮುಂದಿನ ಕಥೆ ನಮಗೆ ಗೊತ್ತು. ದುರ್ಯೋಧನ ಇನ್ನಿಲ್ಲದ ಹಾಗೆ ಸೋತ ಸತ್ತ, ಅರ್ಜುನಾದಿ ಪಾಂಡವರೆಲ್ಲ ಗೆದ್ದರು. ಅದಕ್ಕೆ ಹೇಳ್ತಾರೆ, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಳ್ಪರಿಗೆ ಇತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗೆ ಇತ್ತಂತೆ ಕೊಡುತ್ತಿಪ್ಪ. ಒಳ್ಳೆ ಅನಾಲಿಸಿಸ್ ಅದು. ಹರಿಕಥಾಮೃತ ಒಂದು ಪದ್ಯದೊಳಗೆ ಇಡೀ ಘಟನೆಯನ್ನ ಅನಲೈಸ್ ಮಾಡ್ತಾ ಹೇಳ್ತಾರೆ. ಇದು ದೇವರನ್ನು ಉಪಾಸನೆ ಮಾಡಿ ಸದುಪಾಸನೆ ಮಾಡಿ, ಅದು ಇಂಪಾರ್ಟೆಂಟ್. ಮಿಥ್ಯೋಪಾಸನೆ ಮಾಡೋದಲ್ಲ, ಸದುಪಾಸನೆ ಮಾಡಬೇಕು. ದೇವರನ್ನ ದೇವರನ್ನಾಗಿ ಉಪಯೋಗಿಸಬೇಕು, ದೇವರನ್ನ ಸರ್ವೋತ್ತಮ ಅಂತ ಆರಾಧನೆ ಮಾಡಬೇಕು. ಅದು ದೇವ್ರ ಪೂಜೆ ಮಾಡಿ ಬಿಟ್ಟ ಜನಗಳೇ ಜಾಸ್ತಿ ಮಾಡೋರೆಲ್ಲ. ಸಾಲಿಗ್ರಾಮ ಒಂದು ಕಲ್ಲು, ಏನ್ ಮಾಡಬೇಕು ಇದಕ್ಕೆ? ಕಲ್ಲಲ್ಲ, ಅದರೊಳಗೆ ಭಗವಂತ ಇದ್ದಾನೆ ನೋಡಿ. ರಾಷ್ಟ್ರಧ್ವಜ ಇರುತ್ತೆ, ಅದು ಬಟ್ಟೆ ಅಲ್ಲ, ರಾಷ್ಟ್ರದ ಗೌರವದ ಸಂಕೇತ, ರಾಷ್ಟ್ರವನ್ನು ಪ್ರತಿನಿಧಿಸತಕ್ಕಂಥ ಧ್ವಜ. ಅದು ಕವಮಾನ ಅಂದ್ರೆ ದೇಶ ಕವಮಾನ ಅಂತ ಕರೀತಾರಲ್ಲ. ಸಾಲಿಗ್ರಾಮ ಕಲ್ಲಲ್ಲ, ಅದು ಭಗವಂತನ ಪ್ರತೀಕ. ಆಗ ನಮಗೆ ವ್ಯತ್ಯಾಸ ಏನಂತ ಗೊತ್ತಾಗುತ್ತೆ. ಕೃಷ್ಣನನ್ನ ಯಾರೋ ಅಂತ ತಿಳ್ಕೊಂಡ ದುರ್ಯೋಧನ, ನಾವು ಸಾಲಿಗ್ರಾಮವನ್ನ ಕೃಷ್ಣ ಶಿಲೆ, ಅದೊಂದು ಕಪ್ಪು ಶಿಲೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅದೇ ಪದ್ಧತಿ, ಆ ದೇವರನ್ನ ಅವನು ಬಿಟ್ಟ, ನಾವಂತೂ ಬಿಟ್ಟಾಗಿದೆ. ನಮ್ಮ ಜನ ಎಷ್ಟೋ ಬಿಟ್ಟಾಗಿದೆ. ಸಾಲಿಗ್ರಾಮಗಳಿಂದ ಮನೆಗಳು ಬೇಕಾದಷ್ಟು ಉಂಟು. ಈ ಇರೋ ಮನೆಗಳಿವೆ, ಪೂಜೆ ಇಲ್ಲ. ಇಲ್ಲದ ಮನೆಗಳಿವೆ ಬೇಕಾದಷ್ಟು. ಪೂಜೆ ಮಾಡಿದ್ರೆ ಕ್ರಮನೇ ಗೊತ್ತಿಲ್ಲ. ಇನ್ನೊಂದರೆ ಪೂಜೆ ಮಾಡ್ತಾನೆ, ಅವನಿಗೆ ಕ್ರಮನೇ ಗೊತ್ತಿಲ್ಲ. ಸಾಲಿಗ್ರಾಮದ ಸನ್ನಿಧಾನವೂ ಗೊತ್ತಿಲ್ಲ, ಕಾನ್ಸೆಪ್ಟು ಗೊತ್ತಿಲ್ಲ, ಮಂತ್ರಗಳು ಕೃಷ್ಣಾರ್ಪಣ. ಇನ್ನೇನು ದೇವರನ್ನ ಉದ್ಧಾರ ಮಾಡು? ಇಷ್ಟಾದ್ರೂ ಬದುಕಿದ್ದೇವೆ ಅಂದ್ರೆ ದೊಡ್ಡ, ಅದೊಂದು ದೊಡ್ಡ ಜಗತ್ತಿನ ಆಶ್ಚರ್ಯ ಅಷ್ಟೇ. ಇಂಥ ಸ್ಥಿತಿ ಏನೂ ಓದಿದ್ದು ರ್ಯಾಂಕ್ ಬಂದರೆ ಯಾಕೋ ಅಷ್ಟು, ಅದಕ್ಕಿಂತ ದೊಡ್ಡ ಆಶ್ಚರ್ಯ ನಾವೆಲ್ಲ ಸುಖವಾಗಿದ್ದೇವೆ ಅಂತ ಕೇಳಿದರೆ ನಿಜವಾಗಲೂ ಆಶ್ಚರ್ಯ ಇದೆ. ಧರ್ಮ ಬಿಟ್ಟರೂ ಕೂಡ ಭಗವಂತ ಕಾಪಾಡಿದ್ದಾನೆ ಅಂದರೆ ಇನ್ನೂ ನಮಗೆ ಚಾನ್ಸ್ ಇದೆ, ಇನ್ನಾದರೂ ಒಳ್ಳೆಯವರಾಗಬೇಕು ಅಂತ ಅರ್ಥ. ಅರ್ಜುನ ಒಳ್ಳೆ ಯಶಸ್ಸನ್ನು ಗಳಿಸಿ ಕೃಷ್ಣ ಜೊತೆ ಹೊರಟೇ ಬಿಟ್ಟ, ಆಮೇಲೆ ಬರ್ತೇನೆ ಅಂತ ಹೇಳಿದರೆ ಜೊತೆ ಹೊರಟೇ ಬಿಟ್ಟ. ದುರ್ಯೋಧನ ಸೈನ್ಯ ತಗೊಂಡು ಅವನು ಹೋದ, ಕೃಷ್ಣನ ಕರ್ಕೊಂಡು ಇವನು ಹೋದ, ಅವನು ಹೋದ, ಅವನು ಹೋಗೇ ಬಿಟ್ಟ. ಇವನು ಮಾತ್ರ ಹೇಳ್ತಾರೆ, ಶತ್ರುರ್ ವಿರಸ್ಯತಿ ಧನಂಜಯ ಕೀರ್ತನೇನ. ಅರ್ಜುನ ಅಂದ್ರೆ ಸಾಕು, ನಾವು ಬದುಕಿ ಹೋಗ್ತೇವೆ, ಅಷ್ಟು ಮೇಲ್ಮಟ್ಟದ ಒಂದು ಹಿರಿಮೆಯನ್ನು ಪಡೆದ. ಮುಂದೆ ಆಗಲೂ ಕೂಡ ದುರ್ಯೋಧನ ಸೈನ್ಯವನ್ನು ಜಮಾಣೆ ಮಾಡ್ತಾ ಹೋದ್ನೆ ಹೊರತು, ನಮ್ಮ ಜನ ಇದು ಆಸ್ತಿಪಾಸ್ತಿ ಬೆಳೆಸ್ತಾರೆ ಹೊರತು, ಇನ್ನು ಅಂತ್ಯಕಾಲ ಬರುತ್ತೆ, ಯಮದೂತರು ಬರ್ತಾರೆ ಎಂಬ ಕಾನ್ಸೆಪ್ಟೇ ಇಲ್ಲ ಅವನಿಗೆ. ಅಷ್ಟಾಸ್ತಿ ಮಾಡಿದ ಇಷ್ಟಾಸ್ತಿ ಮಾಡಿದ್ರೆ ಹೇಳ್ತಾನೆ, ಪ್ರತಿ ದಿವಸವೂ ನಾವು ಒಂದು ಹೆಜ್ಜೆ ಸಾವಿಗೆ ಹತ್ರ ಆಗ್ತೇವೆ ಅಂತ ಮರಿಬಾರದು ನಾವು. ಪ್ರತಿ ಒಂದು ದಿವಸವೂ ಕೂಡ ಒನ್ ಮೋರ್ ಸ್ಟೆಪ್ ಟುವರ್ಡ್ಸ್ ಗ್ರೇವಾರ್ಡ್ ಅಂತಾರಲ್ಲ, ಹಾಗೆ ಒಂದೊಂದು ಹೆಜ್ಜೆ ಹತ್ತಿರ ಆಗ್ತೇವೆ. ನಾವು ಯೋಚನೆ ಮಾಡ್ತೀವಿ, ಇದ್ಯಾವುದು ನಮ್ಮ ಹಿಂದೆ ಬರೋದಿಲ್ಲ ಅಂತ ಸಾಮ್ರಾಜ್ಯಗಳನ್ನೇ ನೋಡಿದ ಜನ ಇದ್ದಾರೆ. ಸಾಮ್ರಾಜ್ಯವೇ ಯಾರಿಂದೇನೂ ಹೋಗಿಲ್ಲ, ಇದು ನಮ್ಮ ಆಸ್ತಿಪಾಸ್ತಿ ದೇವರಾಣಿ ನಮ್ಮ ಹಿಂದೆ ಬರೋದಿಲ್ಲ. ದುರ್ಯೋಧನ ಯೋಚನೆ ಮಾಡಲೇ ಇಲ್ಲ, ದೊಡ್ಡ ಯುದ್ಧ ಮುಂದಿಟ್ಟುಕೊಂಡು ಬಿಟ್ಟು ಕಂಡು ಕಂಡವ್ರು ಕಾಲು ಹಿಡಿತಾನೆ, ಕೃಷ್ಣನನ್ನು ಕೈ ಬಿಡುತ್ತಾನೆ. ಅದಕ್ಕೆ ಹೇಳ್ತಾರೆ, ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ ಕ್ಷಣ ಒಂದಾದರೂ ಬಿಡದಿರು ಕೃಷ್ಣನ ಮುಂದೆ. ನಮ್ಮೆಲ್ಲ ದುಃಖಗಳ ಮೂಲ ದೇವರನ್ನ ಮರೆತಿರೋದು, ಎಲ್ಲ ಸುಖಗಳ ಸೆಲೆ ದೇವರನ್ನ ನೆನೆಯೋದು, ಅದನ್ನು ಕೊರೆಗೂ ಮಾಡಲಿಲ್ಲ. ಪಾಂಡವರು ಮಾತ್ರ ಕೃಷ್ಣನ್ ಬಿಟ್ಟೇ ಇಲ್ಲ, ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಭದ್ರವಾಗಿ, ಕೃಷ್ಣ ಅಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾನೆ. ಕೊನೆಗೆ ಸಂದೇಶ ಹೇಳ್ಕಳಿಸಿದ್ರು, ಸಂಜಯ ಬಂದ, ಧೃತರಾಷ್ಟ್ರ ಏನೇನೋ ಹೇಳ್ದ, ಅದು ಒಪ್ಪಲಿಲ್ಲ ಧರ್ಮರಾಜ. ನಮಗೆ ರಾಜ್ಯ ಇಲ್ಲ ಯುದ್ಧ ಅಷ್ಟೇ ಹೊರತು ಭಿಕ್ಷೆ ಬೇಡಿ ಅಂತ ಸಂದೇಶ ಕಳಿಸಿದ್ದೀಯಲ್ಲ, ಅದು ಹೇಗೆ ಸಾಧ್ಯ ಅಂತ ಕೇಳುತ್ತೆ. ಭಿಕ್ಷೆ ಬೇಡಿ ಬದುಕಬಾರ್ದ ನಾವೀಗ, ಅದು ನಾವು ಹೇಗೆ ಬದುಕ್ತೇವೆ ನೀನು ಹೇಳ್ಕೊಡ್ಬೇಕಾಗಿಲ್ಲ. ನಮಗೆ ಬೇಕಾಗಿದ್ದ ನಮ್ಮ ಹಕ್ಕು, ಈಗ ನಮಗೆ ಬೇಕಾಗಿದ್ದ ನಮ್ಮ ಕರ್ತವ್ಯ ಪಾಲನೆ, ಅದಕ್ಕೆ ರಾಜ್ಯ ಕೊಡ್ತೀಯೋ ಯುದ್ಧ ಮಾಡ್ತೀಯೋ ಅಂತ ಕೇಳಿದಾಗ ಆ ಕಡೆಯಿಂದ ಸುದ್ದಿ ಬರಲಿಲ್ಲ. ಈ ಕಡೆ ವಿದುರ ನೀತಿ ಸನಸ್ಸು ಜಾತಿಯ ಎಲ್ಲ ಧೃತರಾಷ್ಟ್ರ ಕೇಳಿದ, ಉಪಯೋಗ ಇಲ್ಲ. ನಾವು ಶಾಸ್ತ್ರ ಕೇಳಿದರೆ ಹಾಗೋ ಹಾಗೆ, ಅದು ಕೇಳಿದ ಏನು ಅಪ್ಲೈ ಮಾಡಿಕೊಳ್ಳೇ ಇಲ್ಲ. ಬೆಳೆ ಬೆಳಗೂ ಕೇಳಿದ, ಹೇಳ್ತಾರೆ ಬೆಳೆ ಬೆಳಗು ರಾಮಾಯಣ ಕೇಳಿ ಬೆಳಗ್ಗೆ ಎದ್ದ ತಕ್ಷಣ ರಾಮಸೀತೆ ಯಾರು, ಜಸ್ಟ್ ಅದೊಂದು ಡೌಟ್ ಉಳ್ಕೊಂಡಿದೆ ಅಂತ ಕೇಳಿದ್ರೆ ಹಾಗೋ ಹಾಗೆ, ಒಂದೇ ಡೌಟು ಎಲ್ಲ ಕಥೆ ಏನೂ ಕೇಳಿಲ್ಲ ಅಂತ ಅರ್ಥ. ಹಾಗೆ ಮಾಡಿದ ಧೃತರಾಷ್ಟ್ರ, ಅದ್ರ ಉಪಯೋಗ ಈಗಾಗಲಿಲ್ಲ ಅವನಿಗೆ, ಮುಂದೆ ಯಾವಾಗಲೂ ಆಗ್ತಾ ಇದೆ ಅಂತೂ. ಆಗಂತೂ ಆ ರೀತಿ ಮಾಡಿದ. ಈ ಕಡೆ ಕೃಷ್ಣ ಹೇಳಿದ, ಅವ್ರ ಕಡೆಯಿಂದ ಯಾರೂ ಬರಲಿಲ್ಲ ಧರ್ಮರಾಜ, ನಾನೇ ಹೋಗಿ ಬರ್ತೇನೆ ಅಂತ ಹೇಳಿದ್ದಾನೆ. ಭಕ್ತ ಜನ ಮುಂದೆ, ನೀನವರ ಹಿಂದೆ. ಭಕ್ತರನ್ನ ಮುಂದೆ ಹೇಗೆ ಬಿಡ್ತಾನೆ ಪರಮಾತ್ಮ? ನಿಮ್ಮ ಪರ ನಾನು ಹೋಗ್ತೇನೆ, ಸಂಧಾನಕ್ಕೆ ನಾನು ಹೋಗಿ ಬರ್ತೇನೆ. ಧರ್ಮರಾಜ ಬೇಡ ಅಂದ್ರೂ ಕೇಳಲಿಲ್ಲ, ನಾನು ಹೋಗೇ ಹೋಗ್ತೇನೆ. ನಿಮ್ಮ ಮರ್ಯಾದೆಗೆ ಧಕ್ಕೆ ಬರಬಾರದು. ಭಕ್ತರ ಮಾನ ಸಂರಕ್ಷಣೆ ಮಾಡ್ತಾನಂತೆ ಪರಮಾತ್ಮ. ಬರೀ ದ್ರೌಪದಿ ಮಾನ ಸಂರಕ್ಷಕ ಅಲ್ಲ ಕೃಷ್ಣ, ಸರ್ವ ಭಕ್ತರ ಮಾನ ಸಂರಕ್ಷಕ. ನಾನೇ ಹೋಗ್ತೇನೆ ಅಂತ ಹೊರಟಾಗ ಭೀಮಸೇನ ಹಿರಿಮೆಯನ್ನು ಕೃಷ್ಣ ತೋರಿಸ್ತ. ಭೀಮಸೇನ ಏನೋ ತಿಳ್ಕೊಂಡಿದ್ದೀರಿ ನೀವೀಗ, ಭೀಮಸೇನ ಎಷ್ಟು ಹೇಳ್ಕೊಂಡ ಅಷ್ಟು ಉದೋರಿಗೆ ಗೊತ್ತಿಲ್ಲ. ಆದ್ರೆ ಭೀಮಸೇನ ಎಷ್ಟು ಹೇಳ್ಕೊಂಡ ಅದಕ್ಕಿಂತ ತುಂಬಾ ಜಾಸ್ತಿ ಭೀಮಸೇನ ಯೋಗ್ಯತೆ ಅಂತ ಕೃಷ್ಣ ಹೇಳಿದ. ಯತ್ಕಿಂಚ ಆತ್ಮನೇ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತತ್ ತೊಯಿ ಸಂಭಾವಯಮ್ಯಹಂ. ನೀನು ಹೇಳಿಕೊಂಡ ಶಕ್ತಿ ಭೂಮಿಯನ್ನೇ ಸೀಳಿ ನೀನು ತಾಳಕಟ್ಟೆ ಬಲ್ಲಿ ಅಂತ ಹೇಳ್ಕೊಂಡಿಯಲ್ಲ, ಅದು ನಿನ್ನ ಶಕ್ತಿಯ 1000 ತಷ್ಟೇನೆ. ನಿಜವಾದ ಶಕ್ತಿ ಭಾರಿ ದೊಡ್ಡದು ಅಂತ ನಾನು ಒಪ್ತೇನೆ ಅಂತ ಕೃಷ್ಣ ಹೇಳಿದಾಗ ಭೀಮ ಯಾರು ಅಂತ ಜಗತ್ತಿಗೆ ಗೊತ್ತಾಗೋ ಒಂದು ಅವಕಾಶ ಸಿಕ್ತು. ಮುಂದೆ ಕೃಷ್ಣ ಹೊರಟ, ದಾರಿಯಲ್ಲಿ ದುರ್ಯೋಧನ ವ್ಯವಸ್ಥೆ ಮಾಡಿದ, ಕೃಷ್ಣನನ್ನ ಎಳಿಬೇಕು ಅಂತ ಹೇಳಿ ದಾರಿದ್ದಕ್ಕೂ ಕೂಡ ಅನ್ನಪಾನಗಳ ವ್ಯವಸ್ಥೆ ಮಾಡಿದ, ತಿಳ್ಕೊಳ್ಳೋ ವ್ಯವಸ್ಥೆ ಮಾಡಿದ. ಕೃಷ್ಣ ಇವತ್ತು ಯಾವಾಗಲೂ ಅಷ್ಟೇನೆ, ಈ ಮೀಟಿಂಗ್ ಗಿಟ್ಟಿಗೆಲ್ಲ ಮಾಡ್ತಾರಲ್ಲ, ಬೇರೆ ಕಂಪನಿ ವ್ಯವಹಾರ ನಡೆಯುತ್ತಲ್ಲ, ಒಳ್ಳೆ 5-star ಹೋಟೆಲ್ ಇಳಿಸೋದು, ಫಸ್ಟ್ ಕ್ಲಾಸ್ ವ್ಯವಸ್ಥೆ ಮಾಡೋದು, ಒಂದು ಅಗ್ರಿಮೆಂಟ್ ಸೈನ್ ಮಾಡಿಸ್ಬಿಟ್ರೆ ಕತೆ ಮುಗಿದೋಯ್ತಲ್ಲಿ. ಅಷ್ಟು ಮಾಡ್ತಾರೆ, ಲಕ್ಷಾಂತರ ಖರ್ಚು ಮಾಡಿ ಕೋಟ್ಯಂತರ ವ್ಯವಹಾರ ನಡೆಸ್ತಾರೆ. ಇವತ್ತು ದುರ್ಯೋಧನ ಟ್ಯಾಕ್ಟಿಕ್ಸ್ ಅದು, ಒಂದು ದಾರಿಯುದ್ದಕ್ಕೂ ವ್ಯವಸ್ಥೆ ಮಾಡಿದ, ಎಲ್ಲರೂ ಬಿದ್ದವರೇ. ಅದಕ್ಕೆ ನಿನ್ನೆ ಹೇಳಿದ, ಇಬ್ರು ಬೀಳಲಿಲ್ಲ, ಕೃಷ್ಣ ಭೀಮ ಇಬ್ಬರು ಹೊರತು ಎಲ್ಲರನ್ನೂ ಹಿಡಿದಾಕ್ಬಿಡ್ತಾನೆ ಕಲಿ. ಅದಕ್ಕೆ ಹೇಳ್ತಾರೆ ಭಗವಂತ ಗೀತೆಯಲ್ಲಿ ಹೇಳುತ್ತೆ, ಭಗವತ್ ಪುರಾಣದಲ್ಲಿ ಉದ್ಧವನಿಗೆ ಹೇಳ್ತಾರೆ, ಅದು ಗೆದ್ದಿದೆ ಇದು ಗೆದ್ದಿದೆ ಅಂದ್ರೆ 1000 ಹೇಳಿ ಗೆದ್ದಾಗಲ್ಲ, ನೀವು ಒಂದನ್ನು ಗೆದ್ದರೆ ಎಲ್ಲ ಗೆದ್ದಾಗ ಲೆಕ್ಕ ಅಂತ ಹೇಳ್ತಾರೆ. ಒಂದನ್ನು ಗೆದ್ದರೆ ಎಲ್ಲ ಗೆದ್ದಾಗೆ, ಅದೊಂದು ಗೆದ್ದಿಲ್ಲ ಅಂದ್ರೆ ಎಲ್ಲ ಸೋತಾಗ ಲೆಕ್ಕ, ಎಲ್ಲ ಸೋತ್ ಫೈನಲ್ ಸೋತ್ರ ಹಾಗೂ ಹಾಕಿ, ಎಲ್ಲ ಗೆದ್ರೆ ಫೈನಲ್ ಸೋತ್ರ ಯಥಾ ಪ್ರಕಾರ ಇಲ್ಲ. ಕಪ್ ಬರಲಿ ಕ್ಯಾಪ್ ಸಿಕ್ಕಾಗತ್ತಷ್ಟೇ, ಕಪ್ ತಗೊಂಡ್ಬರಿ ಕ್ಯಾಪ್ ಹಾಕ್ಸ್ಕೊಂಡ್ ಬರ್ತಾರಲ್ಲ, ಹಾಗಾಯ್ತಷ್ಟೇ. ಅಲ್ಲಿ ಗೆಲ್ಲಬೇಕು. ಯಾವುದದು? ಜಿತಂ ಸರ್ವೇ ಜಿತಂ ರಸೆ, ಜಿತಂ ಸರ್ವಂ ಜಿತೇ ರಸೆ. ನೀವು ಜಿಹ್ವಾಚಾಪಲ್ಯ ಗೆದ್ರೆ ಎಲ್ಲ ಗೆದ್ದಾಗೆ ಅಂತ ಹೇಳಿಬಿಡ್ತಾರೆ. ಜಿಹ್ವಾಚಾಪಲ್ಯ ಒಂದು ಗೆಲ್ಲಿ ಎಲ್ಲ ಗೆದ್ದ, ಅದು ಒಂದು ಗೆದ್ದಿಲ್ಲ ಅಂದ್ರೆ ಏನೂ ಗೆದ್ದಿಲ್ಲ ಅಂತ ಅರ್ಥ. ಮನುಷ್ಯ ಕೊನೆಯವರೆಗೂ ಕೂಡ ಅಷ್ಟೇ, ಕೊನೆಗೆ ಬಾಯಿ ತೆಗೆದ್ರು ಕೂಡ ಲಾಡಬೇಕು ಇಲ್ದೇ ಬೇಕು ಅಂತ ಸತ್ರ. ಇನ್ನೇನ್ ಗೆದ್ದಿರ್ತಾನೆ ಈ ಮಧ್ಯೆ? ಭಾಗವತ ಬೇಕು ಭಗವದ್ಗೀತೆ ಬೇಕು ಅಲ್ಲ, ಅಲ್ಲೂ ಇಡ್ಲೇಬೇಕು ಜಿಲೇಬೇಕು ಅಂತ ಕೇಳಿದರೆ ಅದು ಸಾವು ಅಂದ್ರೆ ಸಾವೇ, ಬದುಕಲ್ಲ ಸಾವದು. ನಿಜವಾಗಲೂ ಬದುಕು ಅಂದ್ರೆ ಆಗಲಾದರೂ ಕೂಡ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ, ಇನ್ನಾದ ಶರಣ ಹೊಕ್ಕೇನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಆಗಲಾದರೂ ಭಾವನೆ ಬರಬೇಕಲ್ಲ, ಅದನ್ನು ತಿಳ್ಕೊಳ್ಳೋದಕ್ಕೆ ಈ ಭಾಗ ಮುಖ್ಯ. ಕೃಷ್ಣ ಪರಮಾತ್ಮ ಆ ದಿಕ್ಕಣ್ಣೆತ್ತಿ ನೋಡ್ಲಿಲ್ಲಂತ ಅದನ್ನು. ಪರಮಾತ್ಮ ಏನು ನಮಗೆ ತೋರಿಸಿಕೊಡ್ತಾನೆ, ಕೆಟ್ಟ ಪದಾರ್ಥ ಎದುರಿಗಿದ್ರೆ ನೋಡಿ ಬಿಡ್ಲಕ್ಕೆ ಹೋಗಬೇಡಿ, ಕಣ್ಣೆತ್ತಿ ನೋಡ್ಲಿಕ್ಕೆ ಹೋಗಬೇಡಿ. ಅಸಮೀಕ್ಷೆಯುವ ದಾಶಾರ್ಹ, ದುರ್ಯೋಧನ ಮಾಡಿದ ವ್ಯವಸ್ಥೆಯನ್ನು ಕಣ್ಣೆತ್ತೂ ನೋಡ್ಲಿಲ್ಲ. ಏಕಾಶಿ ಮೇಲೆ ಏನು ಮಾಡಿದ್ದಾರೆ, ಅಡಿಗೆ ಮನೆ ನೋಡಿ ಪ್ರಯೋಜನ ಇಲ್ಲ. ಅವತ್ತಿನ ದಿವಸ ನೋಡ್ಲೇಬಾರದು, ಮಾಡಿದ ತಪ್ಪು ನೋಡಿದ್ರೆ ಇನ್ನೂ ತಪ್ಪು. ಆಚಾರ್ಯ ಹೇಳ್ತಾರೆ, ಪುರಾಣದಲ್ಲಿ ಹೇಳ್ತಾರೆ, ತಿನ್ನೋದು ಗಿನ್ನೋದಲ್ಲ, ಅನ್ನ ತಿಂದ್ರೆ ಅಲ್ಲ, ಆಹಾರ ತಗೊಂಡ್ರೆ ಅಲ್ಲ, ಅದರ ವಾಸನೆ ತಗೊಂಡ್ರು ತಿಂದು ಪಾಪ ಕೌಂಟ್ ಆಗುತ್ತೆ. ಕೆಲವರು ಇರ್ತಾರೆ, ತಿನ್ಲಕ್ಕಂತೂ ಆಗಲಿಲ್ಲ, ವಾಸನೆ ಆದ್ರೂ ತಗೊಳ್ಳೋಣ ಅಂತ ಆ ಜನ ಇರ್ತಾರೆ. ಪಾಪ ತಿನ್ಲಕ್ಕಂತೂ ಸಾಧ್ಯ ಇಲ್ಲ, ವಾಸನೆ ಆದ್ರೆ ಇಳಿದು ಬಿಡಬೇಕಾದ್ರೆ ಅದು